ಅಮಿತಾಪ್ತಂ ರಕ್ಷಾಮಿ ನೇಶನಃ. ಯಾವುದೀಗ ಪುಣ್ಯೋಗಂಧ ನಾನ್ನೂರ ಎಂಬತ್ತೈದು ಅಲ್ಲ ಅಲ್ಲ ನಾನ್ನೂರ ಎಂಬತ್ತೈದು ನಚ ಅನಶ್ಯನ್ ಅನ್ಯೋ ಅಭಿಚಾಕಸೀತಿ ಅನ್ಯೋ ನಿರನ್ಯೋಪಿ ಫಲೇನ ಭೂಯಾತ್ ಇತ್ಯಾದಿ ವಿರೋಧ. ಹಾಗೊಂದು ಪ್ರಶ್ನೆ ಬಂತು, ಪರಮಾತ್ಮನಿಗೆ ಯಾವುದೇ ರಸದ ವಸ್ತುವಿನ, ಪುಣ್ಯಕರವಾದ ವಸ್ತುವಿನ, ಶುಭಕರ ವಸ್ತುವಿನ ಮೂಲಭೂತವಾದಂಥ ಭೋಗ ಯಾರಿಗೆ ಅಂದರೆ ಪರಮಾತ್ಮರಿಗೆ ಅಂಥೇಳಿ. ಹಾಗೊಂದು ಪ್ರಶ್ನೆ ಬಂತು, ಅನಶ್ಯನ್ನನ್ಯೋ ಅಭಿಚಾಕಸೀತಿ, ದೇವರೇನು ಸ್ವೀಕಾರ ಮಾಡೋದೇ ಇಲ್ಲ ಅಂತ ಇದೆಯಲ್ಲ ಅಂತ ಅಥರ್ವಣ ಉಪನಿಷತ್ತು ಮತ್ತು ಭಾಗವತ. ಅನಶ್ಯನ್ ಅನ್ಯ ಅಭಿಚಾಕಸೀತಿ, ಏನನ್ನೂ ಪರಮಾತ್ಮ ಸ್ವೀಕಾರ ಮಾಡದೆ ಅಶ್ಯನ್ ಅನಶ್ಯನ್ ಅಭಿಚಾಕಸೀತಿ ಪ್ರಕಾಶಿಸ್ತಾ ಇದ್ದಾನೆ ಅಂತಿದೆ. ಅನ್ಯೋ ನಿರನ್ನೋಪಿ ಫಲೇನ ಭೂಯಾನ್ ಭಾಗವತದಲ್ಲಿದೆ. ಪರಮಾತ್ಮ ನಿರನ್ನ, ಇದು ಅನಶ್ಯನ್ ನಿರನ್ನ. ಅಂದ ಮೇಲೆ ಭೋಗ ಎಲ್ಲಿಂದ ಬಂತು ಅಂತ ಪ್ರಶ್ನೆ. ಏನ ಅಭಿಚಾ ಪ್ರಕಾಶತೆ ಅಂತ, ಪ್ರಕಾಶವನ್ನು ಹೊಂತಾ ಇದ್ದಾನೆ, ಶೋಭಿಸ್ತಾ ಇದ್ದಾನೆ. ಇತ್ಯಾದಿ ವಿರೋಧ, ಅದಕ್ಕೆ ಉತ್ತರ ಕೊಟ್ಟರು ಸ್ಥೂಲ ಅನಶನೋಕ್ತೇಹೇ. ಪರಮಾತ್ಮ ಸಾರಭೋಕ್ತ ಹೊರತು ಸ್ಥೂಲ ಅನಶನ ಇಲ್ಲ. ಈ ನಿರ್ಗುಣ ಸಗುಣ ಇದ್ರೆ ಹೇಗೋ ಹಾಗೆ. ನಿರ್ಗುಣ ಅಂತ ಹೇಳಿದ್ರೆ ಪ್ರಕೃತಿ ಗುಣಗಳಿಂದ ರಹಿತ, ಸಗುಣ ಅನಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಹೇಗೋ ಹಾಗೇನೆ ಪರಮಾತ್ಮ ಎಲ್ಲಿ ಅನಶ್ಯನ್ ಏನನ್ನು ತಿನ್ನೋದಿಲ್ಲ ಅಂತ ಹೇಳ್ತಾರೋ ಅದೇನದು ಸ್ಥೂಲ ಭಾಗ. ಯಾವುದನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ ಸೂಕ್ಷ್ಮ ಭಾಗ, ಅದೇ ಸಾರಭೋಕ್ತ ಅಂತ ದೇವರಿಗೆ ಹೆಸರು. ಅಂತ ಹೇಳೋದಕ್ಕೆ ಇತ್ಯಾದಿ ವಿರೋಧ, ಇಲ್ಲಂದ್ರೆ ಯಜ್ಞಭುಕ್ ಅಂತ ಪದ ಇದ್ದೇ ಇದೆ. ಯಜ್ಞಭುಕ್ ಯಜ್ಞ ಸಾಧನ, ಯಜ್ಞಭುಕ್ ಅಂತ ಹೇಳಿದ ಮೇಲೆ ನಿರನ್ನ ಅನ್ನೋ ಶಬ್ದಕ್ಕೆ ಅರ್ಥ ಮಾಡಕ್ಕೆ ಬರೋದಿಲ್ಲ ಅಂತ. ನಿರ್ಗುಣ ನಿರನ್ನ ಒಂದೇ ರೀತಿ ಪದಗಳು. ಸ್ಥೂಲ ಅನಶನೋಕ್ತೇ ಆಹಚ ಸೂಕ್ಷ್ಮಾಶನಂ, ಪರಮಾತ್ಮ ಸೂಕ್ಷ್ಮಾಶನವನ್ನು ನೋಡಿ, ಸ್ಥೂಲಾಶನ ಸೂಕ್ಷ್ಮಾಶನ ಪರಮಾತ್ಮನಿಗಿದೆ ಅಂತ ಹೇಳ್ತಾರೆ. ಎಲ್ಲಿ ಅಂದರೆ ಕೋಟ್ ಮಾಡ್ತಾರೆ ಇಲ್ಲಿ, ಪ್ರತಿವಕ್ತ ಪವಿವ್ಯಕ್ತಾಹಾರ ತರಹ ಇವ ಏಷಃ ಭವತಿ ಅಸ್ಮಾತ್ ಶರೀರಾದಾತ್ಮನಃ. ಪ್ರವಿವ್ಯಕ್ತ ಆಹಾರ ತರಹ, ಪ್ರವಿವ್ಯಕ್ತ ಟೋಟಲಿ ಡಿಫರೆಂಟ್, ಮೇಲಿಂದೆಲ್ಲ ಸ್ಥೂಲ, ಡಿಫರೆಂಟ್ ಆಗಿರೋದು ಸೂಕ್ಷ್ಮ. ಸೂಕ್ಷ್ಮವಾದ ಆಹಾರವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತಿರೋದ್ರಿಂದ ನಿರನ್ನ ಶಬ್ದಕ್ಕೆ ಸ್ವೀಕಾರ. ಹಾಗೆ ನಿರನ್ನ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅಂತಾಗಿದ್ರೆ ನೈವೇದ್ಯ ಮಾಡೋದಕ್ಕೆ ಅರ್ಥನೇ ಇರಲಿಲ್ಲ. ಅದರಲ್ಲಿ ಸ್ವೀಕಾರ ಮಾಡದೇ ಇದ್ದವರಿಗೆ ಕೊಟ್ಟು ಏನು ಪ್ರಯೋಜನ? ಅದ್ರಲ್ಲಿ ಸ್ವೀಕಾರ ಮಾಡ್ತಾನೆ ಸಾರಭುಕ್ತ ಅಂತ ಹೇಳಿ. ಆದರೆ ಅದರಿಂದ ಏನಿಲ್ಲ ಪರಮಾತ್ಮನಿಗೆ, ವೃದ್ಧಿ ರಾಸಾದಿಗಳು ಅದೇನಿಲ್ಲ, ಉಪಚಯಾದಿಗಳಿಲ್ಲ. ಆ ಅರ್ಥದಲ್ಲಿ ಹೇಳಿದರೆ ಹೊರತು ಇಲ್ಲ ಇಲ್ಲ ಅಂತ ಹೇಳಬೇಕಾಗಿಲ್ಲ. ಇನ್ನು ಪೂರ್ತಿ ಸಾರ ಅಂದ್ರೆ ಏನು? ತಾನೇ ಪದಾರ್ಥದ ವಸ್ತುವಿನ ಅತ್ಯಂತ ಸಾರಭೂತ ವಸ್ತು ಯಾವುದು? ತಾನೇ ತತ್ತದ್ಗತ ಪದಾರ್ಥಗತ ರೂಪ. ಆದ್ದರಿಂದ ತನ್ನ ರೂಪ ತಾನೇ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಸ್ವಾಖ್ಯರಸ ಅಂತ ಅದಕ್ಕೆ ಕರೆದು, ಸ್ವಾಖ್ಯರಸವನ್ನು ತಗೊಳ್ಳೋದ್ರಿಂದ ಅದು ಸ್ಥೂಲ ಆಗೋ ಚಾನ್ಸೇ ಇಲ್ಲ. ಅದನ್ನೆಲ್ಲ ಹೇಳೋದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಭಾಗ ಇದೆ. ಪರಮಾತ್ಮನಿಗೆ ಭೋಗ ಉಂಟೋ ಇಲ್ಲೋ ಅಂಬೋದಕ್ಕೆ ಉತ್ತರ ಇದೆ. ಅಚ್ಚಾ ಎಲ್ಲೋ ಎಲ್ಲ ಕಡೆ ಇಂಥ ವಿಷಯಗಳು ಬರೋದಿಲ್ಲ, ಬಂದಾಗ ಸರಿಯಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಆಹಾರ ನೈವೇದ್ಯ ಇತ್ಯಾದಿ ಮಾಡೋಕೆ ಅನುಸಂಧಾನ ಇರಬೇಕು. ಮತ್ತೆ ಅದು ಸ್ಥೂಲ ಪದಾರ್ಥ ಪರ ಸ್ವೀಕಾರ ಮಾಡೋದಿಲ್ಲ. ನಮಗೂ ಹಾಗೆ ಗೊತ್ತಿದೆ, ಯಾರಿಗೋ ಬಾಳೆಹಣ್ಣು ಕೊಡ್ತಾರೆ, ಸಿಪ್ಪೆ ಸಿಬ್ಬೆ ತಿಂತಾರೆ ತಿಳ್ಕೊಂಡಿರ್ತೀವಿ ನಾವು. ಇಲ್ಲ, ಏನು ಗೊತ್ತು ಅವರಿಗೆ, ನಮ್ಮ ಎದುರಿಗೆ ಸಿಪ್ಪೆ ಬಿಸಾಕಿ ಏನೋ ಕೊಟ್ಟು ಬಿಸಾಕ್ಬಿಟ್ಟಿಲ್ಲ ಅಂತ ಯಾರೂ ಕೇಳೋದಿಲ್ಲ. ಯಾಕೆ ಬಿಸಾಕ್ತಿದ್ರೆ ಕೇಳ್ತಾರೆ ಯಾಕೆ ಬಿಸಾಕ್ಲಿಲ್ಲ ಅಂತ. ಅರ್ಥ ಆಯ್ತಾ? ಆದ್ದರಿಂದ ಅನುಸಂಧಾನ ಹೇಗೆ, ಮನುಷ್ಯ ಪ್ರಾಣಿಗಳು ತಿನ್ನೋ ಕ್ರಮ ಬೇರೆ, ಮನುಷ್ಯ ತಿನ್ನೋ ಕ್ರಮ ಬೇರೆ, ದೇವತೆಗಳು ತಿನ್ನೋ ಕ್ರಮ ಬೇರೆ, ದೇವರು ತಿನ್ನೋ ಕ್ರಮ ಬೇರೆ, ಅಲ್ಲ ವ್ಯತ್ಯಾಸ ಇದೆ. ಸಾರಭೋಕ್ತ ಅದು ಹೇಳಿದ ನಮಗಿಂತ ಹೆಚ್ಚು ಸಾರ ಅವರು, ಸಾರದಲ್ಲಿ ಸಾರ ಸಾರ ತರ. ಸ್ಯಾದಿತಂ ವ್ಯಾಖ್ಯಾನಂ ಯದಿ ಭವತು ವಿಷಯ ಭೋಕ್ತು. ಮೌಸಂಬಿ ಹಾಗೆ ತಿಂದುಬಿಡ್ತಾನೆ ತಳಿಯಿಂದ ಮಾಡ್ಕೊಂಡು, ಆಮೇಲೆ ಅದು ಜ್ಯೂಸ್ ತಗೋದು, ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅದರಲ್ಲಿ? ನಮ್ಮ ಎದುರಿಗೆ ಎಷ್ಟು ಭಾಗ ತೆಗೆದು ಹಾಕಿರ್ತಾನೆ, ಇದು ಅದು ಆ್ಯಕ್ಚುಲಿ ತಿಂದಿರ್ತಾನೆ, ಅದು ಆ್ಯಕ್ಚುಲಿ ಡೈರೆಕ್ಟಾಗಿ ಹೋಗೋದಲ್ಲ ಅದು, ಅದು ವೇಸ್ಟ್ ಆಗುತ್ತೆ. ಇಲ್ಲಿ ವೇಸ್ಟ್ ಆಗದೆ ತೊಗೊಳಕ್ಕೆ ಬರೋದು ಜ್ಯೂಸ್ ಮಾಡಿದಾಗ, ಗೊತ್ತಾಯ್ತಾ? ಅದೇ ರೀತಿ ಇನ್ನೂ ಅದನ್ನು ಇದು ಮಾಡಿದರೆ, ಇನ್ನೂ ಪ್ಯೂರಿಫೈ ಮಾಡಿ ಫಿಲ್ಟರ್ ಮಾಡಿಬಿಟ್ರೆ ಇನ್ನೂ ಸೂಕ್ಷ್ಮ ಆಗುತ್ತೆ. ಆ ಥರ ಮಾಡ್ತಾ ಮಾಡ್ತಾ ಹೋದ್ರೆ ಕೊನೆ ಉಳಿಯೋದು ಯಾರು? ದೇವರು. ಆ ದೇವರು ತನ್ನನ್ನೇ ತಾನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ದೈವೇದ್ಯಗತ ಪದಾರ್ಥಗಳ ಭಗವದ್ ರೂಪ ಮತ್ತು ಪ್ರತಿಮಾದಿಲ್ಲದ ಭಗವದ್ ರೂಪ ಬಿಂಬರೂಪ, ಅವು ಮೂರಿಗೆ ಏನು ಚಿಂತನೆ ಮಾಡಬೇಕು ಅದನ್ನೇ ನೈವೇದ್ಯ ಅಂತ ಕರೆದರು. ಅದಕ್ಕೆಲ್ಲ ಅರ್ಥ ಹೇಳೋದಕ್ಕೆ ಈ ಭಾಗ ಬಹಳ ಮುಖ್ಯವಾದ ಭಾಗ. ಪ್ರವಿವಿಕ್ತ ಆಹಾರ ತರಹ ತಾನೇ ಹೊಂದಾನೆ ಅಂತಾರೆ. ಹ್ಞೂ, ಐಕ್ಯ ಹೊಂದ್ತದೆ. ಹೌದಾ? ಹಾಂ, ಇಲ್ಲ ಪರಮಾತ್ಮನ ಪ್ರಶ್ನೆ ಇಲ್ಲ, ಯಾಕೆ ಸರ್ವತ್ರ ವ್ಯಾಪ್ತನಾದ್ರಿಂದಾಗಿನೇ ಏಕತೆಯನ್ನು ಇಟ್ಟುಕೊಂಡು ಈ ರೀತಿನೂ ಹಾಕ್ತಾರೆ. ದೇವರ ಅಚಿಂತ್ಯಾದ್ಭುತ ಶಕ್ತಿ ಅದು, ಇಲ್ಲ ಇಲ್ಲ ಅಂತ ಆಗಿಬಿಡೋದು. ಇಲ್ಲ, ಇಲ್ಲೂ ಇದ್ದು ಅಲ್ಲೂ ಇರ್ತಾನೆ, ಮತ್ತೆ ನೈವೇದ್ಯ ಪದಾರ್ಥದಲ್ಲಿ ಇರ್ತಾನೆ, ನೈವೇದ್ಯ ಆದ್ಮೇಲೆ ಇರ್ತಾನೆ, ಮತ್ತೆ ಬಿಂಬರೂಪ ಇರ್ತಾನೆ, ತಿಂದ ಮತ್ತೆ ತಾನೇ ಸ್ವೀಕಾರ ಮಾಡ್ತಾನೆ. ಅದನ್ನೇ ಅಂತ ವಿಚಿತ್ರ ಭೋಗ ಅಂತ, ಅದಕ್ಕೆ ನಮ್ಮ ಊಹೆ ಮಾಡಲೇ ಇರತಕ್ಕ ಸಾಧ್ಯವಾದ ಭೋಗವು. ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅನ್ಯಾದೃಶಿ ಸುರಭುಕ್ತಿರತೋನ್ಯ ರೂಪ ಮನುಷ್ಯ ಭುಕ್ತಿರೀತಿ ನಾತ್ರ ವಿಚಾರ್ಯಮಸ್ತಿ. ಮನುಷ್ಯರ ಭೋಜನ ಕ್ರಮಕ್ಕೂ ದೇವತೆಗಳ ಭೋಜನ ಕ್ರಮ ತುಂಬ ವ್ಯತ್ಯಾಸ ಇರೋದ್ರಿಂದ ನಮಗೆ ಅರ್ಥ ಆಗಲಿಲ್ಲ ಅಂತ ತಿಳ್ಕೊಬೇಕವ್ರು ಅರ್ಥ ಇಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ನಮ್ಗೆ ಅರ್ಥ ಆಗೋದಿಲ್ಲ ಅದು ಸರಿನೇ, ಆದರೆ ಏನದು ಅರ್ಥ ಇಲ್ಲ ಅಂಬ ಮಾತು ಸರಿಯಲ್ಲ. ಇವತ್ತು ಕೈಲಿ ಕುಟ್ಟಿ 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 ಎಷ್ಟೊಂದು ಕಷ್ಟಪಡ್ತಾರೆ, ಮಿಕ್ಸರ್ ಟಕ್ ಅಂತ ಆಗಿಬಿಡುತ್ತೆ. ಎಷ್ಟು ಡಿಫ್ರೆನ್ಸ್ ಇದೆ ಅದಕ್ಕೆ, ಇದು ಯಂತ್ರ ಮಾಡೋದಕ್ಕೂ ಕೈ ಮಾಡೋದು ಎಷ್ಟು ಡಿಫ್ರೆನ್ಸ್ ಇದೆ ಹೌದಲ್ಲ, ನಮ್ಮ ಎದುರಿಗೆ ಕಾಣುತ್ತೆ ಈಗ. ಅದೇ ರೀತಿ ದೀಪ ಹಚ್ಚಿಡೋದಕ್ಕೆ ಕರೆಂಟ್ಗೆ ಎಷ್ಟು ವ್ಯತ್ಯಾಸ ಇದೆ, ಇದರಲ್ಲಿ ಯೋಚನೆ ಮಾಡ್ತಾ ಹೊರಟ್ರೆ ನಮಗೆ ಕರೆಂಟ್ ಗೊತ್ತಿಲ್ಲದವ್ರು ಬೇಳೆ ಬೆಳಕಿನ ಕಾನ್ಸೆಪ್ಟೇ ಬರ್ತಿದ್ದಿಲ್ಲ. ಸೀಮೆಣ್ಣೆ ದೀಪದಲ್ಲಿ ಯೋಚನೆ ಮಾಡೋನಿಗೆ ಇದೆಲ್ಲ ಏನು ಅರ್ಥ ಆಗ್ತಿದ್ದಿಲ್ಲ, ಇನ್ನೂ ನಿಮ್ಗೆ ಅರ್ಥ ಆಗುತ್ತೆ ಈಗ. ಅದರ ಹೊಗೆ ಇದೆ, ಅದ್ರ ಹೊಗೆ ಇಲ್ಲ, ಎಷ್ಟು ಡಿಫ್ರೆನ್ಸ್ ಇದೆ. ಬೆಂಕಿ ಅಂದ್ರೆ ಏನಿರಬೇಕು, ಹೊಗೆ ಇರಲೇಬೇಕು ಅಂತ ನಿಯಮ ಇತ್ತು, ಈಗ ಅದು ಹೊರಟೋಯ್ತು. ಯಾಕೆ, ಇವೆಲ್ಲ ನೋಡಿದಾಗ ಆಗ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಹೇಗೆ ಬೆಂಕಿ ಹೊಗೆ ಇಲ್ಲದ ಬೆಂಕಿ ಇರುತ್ತೋ ಅದೇ ರೀತಿ ಪರಮಾತ್ಮನಿಗೆ ಸ್ಥೂಲ ಇಲ್ಲದಿರತಕ್ಕ ಸೂಕ್ಷ್ಮಾಶನ ಇದೆ, ದೇವತೆಗಳಿಗೂ ಆ ಭಾಗ ಇದೆ ಅಂತ ತಿಳ್ಕೊಂಡಾಗ ದೇವತೆಗಳ ವಿಚಿತ್ರವಾದಂಥ ಭೋಗ ಪ್ರಕಾರ ತಿಳಿ ಏನೋ ಹೌದು. ಎಲ್ಲ ನೈವೇದ್ಯ ಕರ್ಮ ಚಿಂತನೆ ಹಾಕಿ ಸಾರಭಕ್ತ ಹರಿಕ್ರಾಮ ಸಾರ ಬರುತ್ತೆ, ವಾದಿರಾಜ್ ಹೇಳಿದ್ದಾರೆ, ಎಲ್ಲದಕ್ಕೂ ಮೂಲ ಆಚಾರ ಹೇಳಿದ್ದಾರೆ ಮುಖ್ಯ. ಇದೆಲ್ಲ ಆಚಾರ ಮಾತುಗಳೇ, ಕೋಟ್ ಯಾತಕ್ಕೆ ಮಾಡ್ತಾರೆ ಅಂದರೆ ಶಾಸ್ತ್ರದ ಮಾತೇ ಇದರಲ್ಲಿದೆ ಅಂತ ಹೇಳೋದಕ್ಕೋಸ್ಕರ ಆರಿಸಿಕೊಟ್ಟಾಗ ಹೇಗೋ ಹಾಗೆ ಅಂದ್ರೆ, ನಾವು ಹುಡುಕ್ಲಕ್ಕೆ ಬರೋದಿಲ್ಲ, ಹುಡುಕೊಟ್ಟಾಗ ಗೊತ್ತಾಗುತ್ತೆ. ಸ್ಯಾದಿದಂ ವ್ಯಾಖ್ಯಾನಂ ಯದಿ ಭಗವತೋ ವಿಷಯ ಭೋಗೋ ಯುಕ್ತ ಸ್ಯಾತ್. ಈ ವ್ಯಾಖ್ಯಾನ ಏನು ಮಾಡಿದಿರಿ, ಯಾವಾಗ ಸಾಧ್ಯ ಇದು ವಿಷಯ ಭೋಗ ಇದೆ ಅಂತ ಒಪ್ಪಿಕೊಂಡ್ರೆ ಮುಂದಿನ ಪ್ರಶ್ನೆ ಅಂತ ಹೇಳ್ತಾರೆ. ನಚೈವಂ ತದಂಗೀಕಾರೇ ಶ್ರುತ್ಯಾದಿ ವಿರೋಧಾತ್ ಋತಂ ಪಿಬಂತೋ ವಿಧಿ ಚಾ. ಒಪ್ಕೊಂಡು ಬಿಟ್ಟರೆ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ಅಂತ ಪ್ರಮಾಣ ಕೊಡ್ತೀವಿ ಎಂಚನು ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಅತ ಏವ ಛತ್ರಿನ್ಯಾಯೇನ ಉಪಚರಿತ ಮಿತ್ಯತಾಹ ನಚೇತಿ ಕುತೋನ ಇತ್ಯತಃ ಸ್ಥೂಲಿ. ಪರಮಾತ್ಮನಿಗೆ ಸ್ಥೂಲಾನ್ನ ಇಲ್ಲ ಅಂತ ಅರ್ಥನೇ ಹೊರತು ಬೇರೆಯಲ್ಲ. ಛತ್ರಿನ್ಯಾಯ ಏನ ವೃತ್ತ ಹಿಂದೆ ಬಂತಲ್ಲ, ವೃತ್ತ ಬಂದರೆ ಪುಣ್ಯಂ ಶುಭಂ ಅಂತ ಅರ್ಥ. ಅನಸ್ತ್ಯನ್ಯ ಇತ್ಯ ಶ್ರುತಿ ವಿರೋಧಾದೇವ ಭೋಕ್ತೃ ಜೀವ. ಅಲ್ಲಿ ಛತ್ರಿನ್ಯಾಯ ಅಂತ ಬಂತು, ಅದಕ್ಕೆ ಉತ್ತರ ಕೊಡ್ತಾರೆ ರಾಯರ್ ಬರೀತಾರಲ್ಲ. ಯಥಾ ಛತ್ರಿ ಸಹಚರ್ಯಾತ್ ಅನ್ಯಛತ್ರಿಣೋಪಿ ಛತ್ರಿಪದೇನ ಉಚ್ಯಂತೆ ಛತ್ರಿಣೋ ಗಚ್ಚಂತೀತಿ ತದ್ವದಿತಿ. ಛತ್ರಿ ಸಹಚರ್ಯ, ಒಬ್ಬ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಹಿಡ್ಕೊಂಡೊಬ್ಬ ಇನ್ನು ಮೂರು ಹಾಕ್ತಾನೆ ಸೇರ್ಕೊಂಡಿದ್ದಾರೊಳಗೆ. ಛತ್ರಿಗಳು ಅಂದರೆ ಯಾರೀಗ, ಕಡದಲ್ಲಿ ಛತ್ರಿ ಅಂದರೆ ಬೇರೆ ಅರ್ಥ ಆಗುತ್ತೆ. ಒಂದು ಛತ್ರಿ ಮಾಡ್ತಾರೆ ಅಂತ ಹೇಳಿ ಛತ್ರಿ ಕೆಲಸ ಆದರೆ ತಪ್ಪರ್ಥ, ಇದು ಹಾಗಲ್ಲ. ಛತ್ರ ಛತ್ರಿ ಛತ್ರಿರ ಮೂರು ಪದ ಇದೆ. ಛತ್ರಿ ಹಿಡ್ಕೊಂಡವನು ಛತ್ರಿ, ಅದು ಕರೆಕ್ಟೇ, ಧನ ಇರೋ ಧನಿ. ಅದು ಹಿಂದೆ ಹೋಗೋರು ಕೂಡ ಶ್ರೀಮಂತರೇ ಆಗೋ ಹಾಗೆ, ಛತ್ರಿಯ ಜೊತೆ ಹೋಗೋರು ಕೂಡ ಏನಾಗಿರ್ತಾರೆ, ಈಗ ಪೊಟೇಷನ್ ಲಾಭ ಪಡೀತಾರೆ. ಆ ಅರ್ಥದಲ್ಲಿ ಛತ್ರಿಣೋ ಯಾಂತಿ ಛತ್ರಿನ್ಯಾಯನ ಉಪಚರಿತಂ ಇತ್ಯಾದಿ. ಅದಕ್ಕೆ ದೇವರಿಗೆ ಸ್ವೀಕಾರ ಮಾಡೋದಿಲ್ಲ, ಸ್ವೀಕಾರ ಮಾಡ್ತಾರೆ ಅಂತ ಯಾಕೆ ಹೇಳಬಾರ್ದು ಸುಮ್ಮನೆ. ಅವ್ರು ಛತ್ರಿ ಹಿಡ್ಕೊಂಡಿಲ್ಲ, ಛತ್ರ ಹಿಡ್ಕೊಂಡವರಲ್ಲ ಅವರು. ಆದರೂ ಕೂಡ ಏನಂತ ಹೆಸರು ಅವರಿಗೆ, ಛತ್ರಿ. ಅದಕ್ಕೆ ಪರಮಾತ್ಮ ಭೋಗ ಮಾಡೋದಿಲ್ಲ, ಆದರೂ ಕೂಡ ಏನಂತ ಹೆಸರು, ಭೋಗ ಮಾಡ್ತಾರೆ ಅಂತ ಹೇಳಿದ್ರೆ ಯಾಕೆ ಕರಿಬಾರ್ದು ಅಂತ ಕೇಳಿ ಹೇಳ್ತಾರೆ. ಆ ಕರಿಬಾರ್ದು ಯಾಕೆ, ಭೋಗ ಮಾಡ್ತಾರೆ ಅಂತ ವಾಕ್ಯ ಇರೋದ್ರಿಂದ. ಕುತೋನ ಇತ್ಯತಃ ಸ್ಥೂಲಿ, ಎಲ್ಲೆಲ್ಲಿ ನಿರಾಕರಣೆ ಮಾಡಿದ್ದಾರೋ ಅದು ಸ್ಥೂಲ ಅಶನ ಇಲ್ಲ ಅಂತ ಅಷ್ಟೇ ಅರ್ಥ. ಶ್ರುತ್ಯಾದಿಷು ಸ್ಥೂಲಸ್ಯ ಜೀವಭೋಗ್ಯಸ್ಯ ವಿಷಯಸ್ಯ ಅಭೋಗೋಕ್ತೇಹೆ. ಶ್ರುತಿ ಮೊದಲಾದವುಗಳಲ್ಲಿ ಎಲ್ಲೆಲ್ಲಿ ಅಭೋಗ್ಯತ್ವ ಹೇಳ್ತಾರೋ ಅದು ಸ್ಥೂಲಸ್ಯ ಜೀವಭೋಗ್ಯಸ್ಯ ವಿಷಯಸ್ಯ. ಪ್ರಾಣಿ ಭೋಜ್ಯ ಬೇರೆ, ಚೇತನ ಅದೇ ರೀತಿ ಮನುಷ್ಯ ಭೋಜ್ಯ ಬೇರೆ, ದೇವತಾ ಭೋಜ್ಯ ಬೇರೆ, ಅಲ್ಲಿ ವ್ಯತ್ಯಾಸ ಇದೆಯಲ್ಲ, ಹಾಗೆ ದೃಷ್ಟಾಂತ ಎದುರಿಗೆ ಇದೆ ಅಂತ ಹೇಳ್ತಾರೆ. ಸೂಕ್ಷ್ಮಭೋಗಸ್ಯ ಚ ಅಂಗೀಕಾರಾದಿತಿ ಭಾವಃ. ಸೂಕ್ಷ್ಮಭೋಗವನ್ನು ಒಪ್ಪಿಕೊಂಡಾಗಿದೆ, ಶ್ರುತಿ ಶಾಸ್ತ್ರನೇ ಒಪ್ಪಿದೆ. ಸೂಕ್ಷ್ಮಾಶನೇ ಪ್ರಮಿತೆ ಭವೇದಿಯಂ ವ್ಯವಸ್ಥಾ. ಸೂಕ್ಷ್ಮಾಶನ ಅಂತ ಉಂಟಾ ಅಂದರೆ ಇದೆ ಅಂತ ತೋರಿಸ್ತಾರೆ. ಅದೇ ವಾಕ್ಯ ಪ್ರವೇಶ ಕೊಟ್ರಿ ಈಗ. ಆಹಚ ಇತ್ಯತ ಆಹಚಿ ಎಲ್ಲಿ ಬಂದಿದೆ ಅಂದರೆ ಕೊಟೇಶನ್. ಗಂಧಾದಿಶಯೋ ಜೀವೇಂದ್ರಿಯ ಗೋಚರ ಸಾರಭಾಗ ತಸ್ಯ ಭೋಗಂ ಪರಮೇಶ್ವರ ಅಸ್ಮಾ ಶರೀರಾದಾತ್ಮನಃ ಜೀವಾತ್ ಅತಿಶಯೇನ ವಿಲಕ್ಷಣ ಭೋಗ ಏವ ಹೋತಿ. ವಿವಿಕ್ತ ವಿಲಕ್ಷಣ ಪ್ರವಿವಿಕ್ತ ಆಹಾರ ತರಹ ಟೋಟಲಿ ಡಿಫರೆಂಟ್. ಮನುಷ್ಯನ ಭೋಜನ ಕ್ರಮಕ್ಕೆ ಅದಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ, ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿ ಲೋಕದಲ್ಲೂ ನ್ಯಾಯ ಇದೆ. ಒಂದು ಏನ ಏನು ವ್ಯತ್ಯಾಸ ಏನಿಲ್ಲ, ಏನಿಲ್ಲ, ಎಲ್ಲ ಒಂದೇನೆ. ಒಂದು ವ್ಯತ್ಯಾಸ ಏನಂದರೆ, ನಾವು ದೇವ್ರ ಪೂಜೆ ಮಾಡಬೇಕಾದ್ರೆ ಬಿಂಬಮೂರ್ತಿಗೆ ಅಂತ ಹೇಳಬೇಕು. ಇನ್ನೊಬ್ಬರ ಮನೆ ದೇವ್ರ ಪೂಜೆ ಮಾಡಬೇಕಾದ್ರೆ ಅವ್ರೇನು ಮಾಡಬೇಕು, ಅದನ್ನು ಸೂರ್ಯಾಂತರ್ಗತ ಹಗಲಾದರೆ, ಆಮೇಲೆ ಚಂದ್ರಾಂತರ್ಗತದ ರಾತ್ರಿ ಆದರೆ, ಆಗ ಕೆಲವು ಕೃಷ್ಣಪಕ್ಷದಾದರೆ ಚಂದ್ರಾಂತರ್ಗತ, ರಾತ್ರಿ ಎಲ್ಲ ಅಗ್ನಿಯಂತರ್ಗತ. ಅರ್ಥ ಆಯ್ತಾ? ಸೂರ್ಯಾಂತರ್ಗತ ರೂಪ ತಗೊಂಡು ಸೋಮಾಂತರ್ಗತ ಅಗ್ನಿಯಂತರ್ಗತ ಪದ್ಯಮಾರ್ದ ಎಲ್ಲ ಹೇಳಿದ್ದಾರೆ ಅದರ ಟೀಕಾರಾಯರು. ಆ ರೀತಿ ಅನುಸಂಧಾನ ಮಾಡಬೇಕು. ತನ್ಬಿಂಬ ರೂಪನ ಚಿಂತನೆ ಮಾಡಬಾರ್ದಲ್ಲಿ, ಯಾಕೆ ಇನ್ನೊಬ್ಬನು ತೀರ್ಕೊಂಡಿರೋದ ಕಾಲಕ್ಕೆ ಅಲ್ಲ, ತನ್ನ ಮನೆಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಫಸ್ಟು, ಅಲ್ಲೇ ತನ್ನ ಬಿಂಬ ರೂಪನೆ. ಇಲ್ಲಿ ಬಂದಾಗ ಮಾತ್ರ ಆ ಸೂರ್ಯಾಂತರ್ಗತ ಆರಿ ತಗೊಳ್ಬೇಕು, ಅದು ನಿಯಮ. ಅದರಿಂದ ದೋಷ ಇಲ್ಲ, ಅದೇ ವ್ಯತ್ಯಾಸ, ಭಿನ್ನ ಇನ್ನೇನು ವ್ಯತ್ಯಾಸ ಇಲ್ಲ. ಆ ವ್ಯತ್ಯಾಸ ಬಿಟ್ಟರೆ ಬೇರೆ ವ್ಯತ್ಯಾಸ ಇಲ್ಲ, ಏನು ಅದು ಪ್ರತಿಷ್ಠೆ ಅಪ್ರತಿಷ್ಠೆ ಪ್ರಶ್ನೆನೇ ಇಲ್ಲ. ಅದು ಪ್ರತಿಷ್ಠೆ ಆಗಲಿ ಆಗದೆ ಇರಲಿ, ಏನು ಮಾಡಬೇಕು, ಪ್ರತಿಷ್ಠೆ ಆಗಿದ್ದರಲ್ಲಿ ಏನು ಮಾಡಬೇಕಲ್ಲಿ, ಬಿಂಬರೂಪನ ಆವಾಹನೆ ಮಾಡಿ ಮನೆಯಲ್ಲಿ ಆರು ಮಾಡಬೇಕು, ಸಾಲಿ ಗ್ರಾಮದಲ್ಲಿ ಮಾಡಬೇಕಾಗಿಲ್ಲ, ಅಷ್ಟೇ ಡಿಫರೆನ್ಸ್. ಪ್ರತಿಷ್ಠೆಯಲ್ಲಾದಾಗ ವಿಶೇಷ ಅಷ್ಟೇ ಹೊರತು ಇದಿಲ್ಲ. ನೈವೇದ್ಯ ಕ್ರಮ ಒಂದೇ. ಹೌದು, ದೇವಸ್ಥಾನ ಪೂಜೆ ತನ್ನ ಬಿಂಬರೂಪದಲ್ಲಿ ಮಾಡಾಗಿಲ್ಲ, ಅದು ಸಾರ್ವಜನಿಕವಾದ. ಮಠದಲ್ಲೂ ಸ್ವಾಮಿಗಳು ಕೂಡ ತಮ್ಮ ಬಿಂಬರೂಪ ಮಾಡಾಗಿಲ್ಲ, ಏನು ಮಾಡ್ತಾರಲ್ಲಿ ಅಲ್ಲಿಂದ ಅರ್ಥ, ತಮ್ಮ ದೇವ್ರ ಪೂಜೆ ಬೇರೆ ಇರ್ತದೊಂದು, ತಾರಿಗ ಮೇಲೆ ಇಟ್ಕೊಂಡಿರ್ತಾರೆ, ಅದನ್ನು ಮಾಡ್ತಾರೆ. ಇದು ಸಂಸ್ಥಾನ ಪೂಜೆ, ಇದು ಕಂಪಲ್ಸರಿ ಮಾಡಲೇಬೇಕಾದದ್ದು. ಅವ್ರ ಪೂಜೆ ಯಾರು ನೋಡಬೇಕಾಗಿಲ್ಲ, ಅವ್ರು ವೈಯಕ್ತಿಕ ಮಾಡ್ತಿದ್ರೆ. ಇದೇನಿದ್ರು ನೋಡಿದ್ರಷ್ಟೇ ಬಿಟ್ಟರು ಅಷ್ಟೇ, ಇದಾಗಲ್ಲ. ಇನ್ನೊಬ್ರು ನೋಡಬೇಡಿ ಅಂತ ಹೇಳಾಗಿಲ್ಲ, ಯಾತಕ್ಕೆ ದೇವ್ರ ದೇವಸ್ಥಾನ ಪೂಜೆ ನೋಡಿದ್ರೆ ಹೋದ್ರೆ ದೇವಸ್ಥಾನ ನಡೆಯೋದಾದ್ರೆ ಹಾಗೆ ದೇವಸ್ಥಾನ ಬರ್ತಾರೆ, ಅದು ಯಾತಕ್ಕೆ ಜನ ಆ ದೃಷ್ಟಿಯಿಂದ ಅಲೋಟ. ಸಾರ ಸೂಕ್ಷ್ಮ ಸ್ಥೂಲಸ್ಯ ಜೀವಭೋಗ್ಯಸ್ಯ ವಿಷಯಸ್ಯ ಅಭೋಗೋಕ್ತೇಹೇ ಸೂಕ್ಷ್ಮಭೋಗಸ್ಯ ಚ ಅಂಗೀಕಾರಾದಿತಿ ಭಾವಃ ಸೂಕ್ಷ್ಮಾಸನೆ ಪ್ರಮಿತೆ ಭವೇದಿಯಂ ವ್ಯವಸ್ಥಾ ತದೇವ ಕುತಃ ಆಹಚಯತಿ ಗಂಧಾದಿಷಯೋ ಜೀವೇಂದ್ರಿಯ ಪ್ರವಿವಿಕ್ತ ತರ ಅಂಬೋದಕ್ಕೆ ಅರ್ಥ ಅದು. ವಿವಿಕ್ತ ಪ್ರವಿವಿಕ್ತ ಪ್ರವಿವಿಕ್ತ ಆಹಾರ ಪ್ರವಿವಿಕ್ತ ಆಹಾರ ತರ ಕತರ ಬಂದ ಹಾಗೆ ಮತ್ತ ಪರತರ ಬಂದ ಹಾಗೆ ಅದಿಷ್ಟು ತಗೊಂಡು ಹೋಗಬೇಕು. ಸಾರ ಭಾಗ ತಸ್ಯ ಭೋಗಂ ಪರಮೇಶ್ವರ ಅಸ್ಮಾ ಶರೀರಾದಾತ್ಮನಃ ಜೀವಾ ತತಿಶಯೇನ ವಿಲಕ್ಷಣ ಭೋಗ ಏವ ಭವತಿ ಅವತಾರೇಶು ಸ್ಥೂಲಮಿ ಪುಂಕ್ತೆ ಇತಿ ಇವ ಶಬ್ದ. ಅವತಾರಗಳಲ್ಲಿ ಮಾತ್ರ ಕೃಷ್ಣ ಮಣ್ಣು ತಿಂದ ಬೆಣ್ಣೆ ತಿಂದ ಅಂತ ಹೇಳಿದಾಗ ಬಾಯಲ್ಲಿ ಸ್ಥೂಲ ಇಟ್ಕೊತಾರೆ, ತಗೊಳ್ಳೋದು ಪೂರ್ತಿ ಸಾರನೇ. ಬಟ್ ಇಲ್ಲೇನು ಮಾಡ್ತಾನೆ, ಸ್ಥೂಲನೂ ಇಟ್ಕೊಂಡು ಅದನ್ನ ಬಿಟ್ಟು ಸೂಕ್ಷ್ಮ ತಗೋತಾನೆ. ಇಲ್ಲಿ ಮಾತ್ರ ಸ್ಥೂಲ ತಗೊಳ್ಳೋದೇ ಇಲ್ಲ, ಅವತಾರಾದಿಗಳಲ್ಲಿ ಮಾತ್ರ ಹಾಗೆ ಮಾಡ್ತಾನೆ ಅಂತ ಹೇಳಿದ್ರಿಂದ ಕೃಷ್ಣ ಮಣ್ಣು ತಿಂದ ಮಣ್ಣು ಬಾಯಲ್ಲಿ ಹಾಕೊಂಡಿದ್ದು. ಹೌದು, ಅದು ಏನಲ್ಲ, ಅದು ಒಳಗೆ ತಗೊಂಡಿದ್ದ ಅದನ್ನಲ್ಲ, ವಿವಿಧ ರಕ್ತ ಕುಡಿದ್ರು ಕೂಡ ರಕ್ತ ಕುಡಿದಿಲ್ಲ, ಬಾಯಲ್ಲಿ ರಕ್ತ ಹಾಕ್ಕೊಂಡ್ರು ಕೂಡ ಏನಾಗಿಲ್ಲ, ಅದು ರಕ್ತಪಾನ ಅಲ್ಲ. ಅದೇ ರೀತಿನೇ ಬಾಯಲ್ಲಿ ಮಣ್ಣು ಹಾಕ್ಕೊಂಡ್ರು ಮಣ್ಣೇನು ತಿಂದಿಲ್ಲ, ಇವನೇ ತಿಳ್ಕೊಂಡು ಮಣ್ಣು ತಿಂದ ಮಣ್ಣು ತಿಂದು ನೋಡ್ಬಿಟ್ರು. ಇವ್ರು ತಪ್ಪು ಎಲ್ಲಿದೆ, ಇವ್ರದ್ದು ಸಾರ ಭಕ್ತ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ. ಏನಂತ ಅರ್ಥ ಮಾಡ್ಕೊಂಡ್ರು, ತಮ್ಮಂತೆ ತಿಂದ ತಮ್ಮ ಅದಕ್ಕೆ ಸಿಟ್ಟು, ನಮ್ಮಂತೆ ನಾನು ತಿಂದಿಲ್ಲ ಅಂತ ಹೇಳಿದ. ನಾನು ಇನ್ನೊಂದು ಪ್ರಶ್ನೆ ಬರೋದು, ಎಲ್ಲರ ಕಣ್ಣಿಗೆ ಕಾಣ ಮಣ್ಣು ತಿಂದಿದ್ದಾನೆ, ತಿಂದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಹೇಳಿದ್ರೆ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾನೆ, ತಪ್ಪಲ್ಲ ಅಂತ ಕೇಳಿದ್ರೆ ಹೌದು, ಯಾಕೆ ಅವ್ರು ಫಲಭಾಗ ಇಟ್ಕೊಂಡು ಅವ್ರು ಮಾತಾಡ್ತಾರೆ. ಕೃಷ್ಣ ಸಾರ ಭಾಗ ಇದ್ರೆ ಕೃಷ್ಣ ಮಾತಾಡ್ತಾನೆ, ನಾನು ಮಣ್ಣು ತಿಂದಿಲ್ಲ ಸಾರಭುಕ್ತ, ಇವರು ಸ್ಥೂಲ ಹೊರಗಿಂದ ತಿಂದು ನೋಡಿದ್ದೇವೆ ಇಷ್ಟ ಹೇಳ್ತಾರೆ, ನೋಡಿದ್ದೇವೆ ಇವರು ಹೇಳ್ತಾರೆ ತಿಂದಿಲ್ಲ ಅಂತ ಹೇಳ್ತಾರೆ. ಇವರೆಲ್ಲ ಸುಳ್ಳು ಹೇಳ್ತಾರೆ, ಯಾವ ಅರ್ಥ ಹೇಳ್ಬಿಟ್ರೆ ಇವರೆಲ್ಲ ಕೃಷ್ಣ ಮಣ್ಣನ್ನೇ ತಿಂದ ಅಂತ ಹೇಳಿದ್ರಿಂದ ಅದು ದೋಷ ಆಯ್ತು. ಮತ್ತೆ ಬಾಳೆಹಣ್ಣೆ ಸಿಪ್ಪೆ ಸಮೇತ ತಿಂದ್ರು ಅಂತ ಹೇಳಿ ದೋಷ ಆಗೋದಿಲ್ವಾ, ಸಿಪ್ಪೆ ಸಮೇತ ತಿಂದ್ರು ಅಂತ ದೋಷ. ಆದರೆ ಸಿಪ್ಪೆ ತೆಗೆದು ತಿಂದ್ರು ಗುಣ, ಅನುಸಂಧಾನ ಇದ್ದು ಹೇಳಿದ್ರೆ ದೋಷ ಅಲ್ಲ, ಅನುಸಂಧಾನ ಇಲ್ಲದೆ ಹೇಳಿದ್ರೆ ತಪ್ಪೇ. ಆ ಅರ್ಥದಲ್ಲಿ ಮಾತು ಸರಿಯಾಗಿದೆ, ಸುಳ್ಳು ಹೇಳ್ತಾರೆ ಅಂತ ಹೇಳೋ ಮಾತುಗೂ ಅರ್ಥ ಇದೆ. ತಿಂದಿದ್ದು ನೋಡಿದ್ದಕ್ಕೆ ಸ್ಥೂಲ ತರ ಅಂತ ಅವ್ರು ಹೇಳಿದರು, ಈ ಮಾತಿಗೆ ಅದೇ ವ್ಯಾಖ್ಯಾನ. ಸ್ಥೂಲ ತಿಂದ ಅಂತ ಅವ್ರು ಹೇಳಿದ ಮಾತು ಕೃಷ್ಣ ತಿಂದಿಲ್ಲ ಅಂತ ಹೇಳಿದ. ಸೊ ಸಾರ ಭೋಗ್ತಾರೆ ಹೊರತು ನಾನು ಸ್ಥೂಲ ಭೋಗ್ತ ಅಲ್ಲ ಅಂತ ತೋರಿಸ್ಕೊಟ್ಟ. ಈ ಶ್ರುತಿಗೆ ಪ್ರಾಕ್ಟಿಕಲ್ ಆಗಿ ಕೊಟ್ಟ ಎಕ್ಸಾಂಪಲ್. ಅದು ಬೆಣ್ಣೆ ತಿಂದ್ರೆ ಹಾಗೇನೆ, ಮಣ್ಣೆ ತಿನ್ಲಿ ಬೆಣ್ಣೆನೇ ತಿನ್ಲಿ, ಏನು ತಿಂದಿಲ್ಲ ಕೃಷ್ಣ, ಬೆಣ್ಣೆನೂ ತಿಂದಿಲ್ಲ ಮಣ್ಣು ತಿಂದಿಲ್ಲ, ಅವಳಿಗೆ ಸಾರ ಮಾತ್ರ ಸ್ವೀಕಾರ ಮಾಡಿದ್ದಾನಾದ್ರಿಂದ ಸಮಸ್ಯೆನೇ ಇಲ್ಲ. ಅತ ಈ ರೀತಿ ಅವತಾರೇಷು ಸ್ಥೂಲಮಿ ಹೊಂತೆ ಇದು ಇವ ಯುವ ಶಬ್ದ, ಅದಕ್ಕೆ ಪ್ರವಿಕ್ತ ಆಹಾರ ತರ ಇವ ಅಂತ ಪದ ಹಾಕಿದ್ದ. ಇದು ಇಲ್ಲೇ ಇಲ್ಲ, ಇದರಲ್ಲಿ ಇದೇ ಕಾಣುತ್ತೆ ಒಳಗಿಲ್ಲ, ಇದು ಎರಡರ್ಥ ವ್ಯತ್ಯಾಸ ಇದೆ. ನಚಾತ್ರ ಜೀವ ಉಚ್ಚತೆ ಪ್ರಶ್ನೆ ಹಾಕ್ಕೊಂಡ್ರು ಮತ್ತೆ ಇಲ್ಲಿ ಅಸ್ಮಾತ್ ಶರೀರದ ಆತ್ಮನಃ ಅಂತಿದೆ, ಇದು ಜೀವನಿಗೆ ಅಪ್ಲೈ ಆಗೋ ಶ್ರುತಿ, ಇದು ದೇವರಿಗೆ ಅಲ್ಲಿ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. ನಚಾತ್ರ ಜೀವ ಉಚ್ಚತೆ, ಜೀವ ಪ್ರಕರಣ ಅಲ್ಲ ಇದು, ಯಾರ ಬಗ್ಗೆ ಹೇಳ್ತಿರೋದು, ಶಾರೀರಾದ ಆತ್ಮನಃ ಅಂತ ಅಲ್ಲಿದೆ ಹಿಂದೆ. ಶಾರೀರ ಶರೀರ ದೇಹ, ಶಾರೀರ ದೇಹದಲ್ಲಿರೋ ಜೀವ, ಅದರಿಂದ ಭಿನ್ನನಾದವನ ಆತ್ಮ ಅಂದ್ರೆ ಯಾರಾಗ್ತಾರಾಗ, ಪರಮಾತ್ಮ ಜೀವಾತ್ಮ ಆಗೋದಿಲ್ಲ. ಪದ ಹೇಗೆ ನೋಡಬೇಕು ತೋರಿಸ್ತಾರೆ, ಶರೀರ ಶಾರೀರ ಆತ್ಮ ಮೂರು ಪದ ಇದೆ. ಶರೀರ ಪೂರ್ತಿ ಜಡ, ಶಾರೀರ ದೇಹಾಂತರ್ಗತ ಜೀವ, ದೇಹಾಭಿಮಾನಿಯಾದ ಜೀವ, ಅದು ಆತ್ಮ ಅಂತರ್ಯಾಮಿ ಪರಮಾತ್ಮ. ಆದ್ದರಿಂದ ಇಲ್ಲಿ ಆತ್ಮ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡೋ ಹಾಗಿಲ್ಲ. ಶಾರೀರ ಆದ ಆತ್ಮ ಇದೆ, ಭೇದ ಭೇದ ಅಭಿಧಾನ, ಭೇದವನ್ನು ಹೇಳಿರೋ ಅಭಿಧಾನ ಅಂದರೆ ಹೇಳೋದು. ಸ್ವಪ್ನಾದಿಶ್ಯ ಶಾರೀರ ಏವಾ ಶಾರೀರಸ್ತು ತ್ರಿಧಾ ಭೋಕ್ ಭಿನ್ನೋ ಜಾಗ್ರದಾದಿ ಶ್ವವಸ್ಥಿತೇಹೇ. ಇಲ್ಲಿ ಸ್ವಪ್ನಾದಿಗಳಲ್ಲಿ ಸ್ವಪ್ನಾದಿ ಪ್ರಧಾನಾದವನು ಯಾರು ಅಂದರೆ ಶಾರೀರನೇ, ಪರಮಾತ್ಮನೇ. ಶಾರೀರಸ್ತು ತ್ರಿಧಾ ಭಿನ್ನೋ ಜಾಗ್ರದಾದಿಷು ಅವಸ್ಥಿತೇಹಿ ಇತಿ ವಚನಾದ್ಗಾರುಡೆ. ಇನ್ನು ಸ್ವಪ್ನಾದಿಗಳನ್ನು ಮಾಡೋದು ಆತ್ಮ, ಸ್ವಪ್ನ ಅನುಭವಿಸೋದು ಶರೀರಾಂತರ್ಗತ ಜೀವ, ಅದೇ ನಿಮಗೆ ಸ್ಪಷ್ಟ ಗೊತ್ತಾಗುತ್ತೆ. ಸ್ವಪ್ನದಲ್ಲಿ ನಮ್ಮದು ಈ ದೇಹ ಅನುಭವಿಸಿಲ್ಲ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿ ಅದು. ಸ್ವಪ್ನದಲ್ಲಿ ನೀರಲ್ಲಿ ಬಿದ್ದಾಗ ಅದು ಸ್ನಾನ ಮಾಡಿದಾಗಾಯಿತು ಎದ್ ನೋಡಿ, ಈ ದೇಹ ಏನೂ ಆಗೇ ಇಲ್ಲ. ಅರ್ಥ ಏನು ಅದಕ್ಕೆ? ಈ ದೇಹದಿಂದ ಭಿನ್ನನಾದ ಜೀವ ಆ ಕೆಲಸ ಮಾಡಿದ್ದಾನೆ. ಸ್ವಪ್ನದಿಂದ ನಮಗೆ ಆಗೋ ಅನುಭವದಲ್ಲಿ ಒಂದು ವಿಶೇಷ ಅಂಶ ಇದೆ. ತಾನು ಶರೀರದಿಂದ ಭಿನ್ನ ಅಂತ ಅನುಭವ ಬರಲಕ್ಕೆ ಕೂಡ ಏನು ಕಾರಣ? ಸ್ವಪ್ನಾವಸ್ಥೆ ಕಾರಣ. ಸ್ವಪ್ನದಲ್ಲಿ ಪೆಟ್ಟಿದ್ದಾಗುತ್ತೆ, ಕಾಲು ಕಟ್ಟಾದಾಗುತ್ತೆ, ನೋಡಿ ಏನೂ ಆಗೇ ಇಲ್ಲ. ಸೊ ಈ ದೇಹಕ್ಕೂ ಆ ದೇಹಕ್ಕೂ ಏನಿದೆ ಅದು ವಾಸನಾಮಯವಾದ್ರಿಂದಾಗಿನೆ. ಇದಕ್ಕೆ ಅದಕ್ಕೂ ವ್ಯತ್ಯಾಸ ಇದೆ. ಫೋಟೋ ಹರಿದಾಕಿದ್ರೆ ವ್ಯಕ್ತಿ ಸಾಯ್ತಾನ? ಫೋಟೋ ಹರಿದಾಕಿದ್ರೆ ಆ ಥರ ಫೋಟೋದಲ್ಲಿರೋ ವ್ಯಕ್ತಿ ಅಂತ ಹೇಳಿದ್ರು ಕೂಡ ಏನಲ್ಲ ಆತ, ಈ ರಕ್ತ ಮಾಂಸಗಳಿಂದ ಕೂಡಿದ ದೇಹ ಬೇರೆ, ಫೋಟೋದ ದೇಹ ಬೇರೆ. ಅದೇ ರೀತಿಯಲ್ಲಿ ಸ್ವಪ್ನದಲ್ಲಿರ್ತಕ್ಕಂಥ ಜೀವ ಅನುಭವಿಸೋದೆಲ್ಲ ಸ್ಥೂಲ ದೇಹದ್ದಲ್ಲ, ಅಲ್ಲಿ ವಾಸನಾಮಯವಾದ ದೇಹದ್ದು ಅಂತ ತಿಳ್ಕೊಂಡಾಗ ಸಮಸ್ಯೆ ಬರೋದಿಲ್ಲ. ಯಾರಿಗೆ ವಾಸನೆ? ಹೌದು, ಇದರಿಂದ ಭಿನ್ನ ಫೋಟೋನೇ ಬೇರೆ ತಾನೆ, ಫೋಟೋನೇ ಬೇರೆ, ಮಣ್ಣಿನ ಚಿತ್ರನೇ ಬೇರೆ. ಆ ರೀತಿ ಸಂಬಂಧ ಯಾಕೆ ಸಂಬಂಧ ಇಲ್ಲ? ರಿಲೇಮ್ಸ್ ರಿಸೆಂಬ್ಲೆನ್ಸ್ ಇದೆ. ಇದು ನನ್ನ ಫೋಟೋ ಅಂತ ಹೇಳ್ಕೊತಂತ, ನನ್ನ ಫೋಟೋ ಅಂತ, ಇನ್ನೊಬ್ಬ ನನ್ನ ಫೋಟೋ ಅಲ್ಲ ಅಂತ ಹೇಳ್ತಾನೆ. ಸಂಬಂಧ ಆ ಸಂಬಂಧ ಇದೆಯಲ್ಲ. ಫೋಟೋ ಹಿಡಿದು ಕಳ್ಳನ್ನು ಹಿಡಿತಾನೆ, ಆ ಫೋಟೋ ನಾನಲ್ಲ ಅಂತ ಹೇಳಿಬಿಟ್ರೆ ಫೋಟೋ ನೀನಲ್ಲ ನಿನ್ನ ಫೋಟೋ ಅಂತ ಹೇಳ್ತಾನೆ. ನಿನ್ನ ಫೋಟೋ ಅಲ್ಲ ಬಟ್ ನಿನ್ನ ಫೋಟೋ ಇದೆ. ಆ ಸಂಬಂಧ ಬಂತಲ್ಲ, ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ಸಂಬಂಧ ಇಲ್ಲದವ್ರು ಫೋಟೋದಿಂದ ವ್ಯಕ್ತಿ ಹುಡುಕೋ ಕಾರಣನೇ ಬರ್ತಿರಲಿ. ಅಲ್ಲಿ ಹೋಲಿಕೆ ಅನ್ನೋದೇ ಮುಖ್ಯವಾದ ಸಂಬಂಧ. ಶಾರೀರಸ್ತು ತ್ರಿಧಾ ಭಿನ್ನೋ ಜಾಗ್ರದಾಶು ಅವಸ್ಥೆ, ಶರೀರಗತನಾದ ಜೀವ ಜಾಗ್ರದ ಅವಸ್ಥೆಯ ಜೀವ, ಸ್ವಪ್ನಾವಸ್ಥೆಯ ಜೀವ, ಸುಷುಪ್ತ ವ್ಯವಸ್ಥೆಯ ಜೀವ ಅಂತ ಮೂರು ಅವಸ್ಥೆಯನ್ನು ಹೊಂದಿದ್ದಾನೆ. ಜಾಗ್ರದಾಶು ಅವಸ್ಥಿತೇ, ಅವಸ್ಥಾ ಅವಸ್ಥಿತಿ ಇದೆ ವಚನಾತ್ ಗಾರುಡೆ. ಅಸ್ಮಾತ್ ಇತಿ ತು ಈಶ್ವರ ವ್ಯಾವೃತ್ತ್ಯರ್ಥಂ. ಅಸ್ಮಾತ್ ಅನ್ನೋ ಪದ ಯಾತಕ್ಕೆ ಹೇಳಿದ್ರು ಅಂದರೆ ಈಶ್ವರ ವ್ಯಾವೃತ್ತ್ಯರ್ಥಂ. ಇಲ್ಲಿ ಅಲ್ಲಿ ಆತ್ಮ ಅಂತ ಹಾಕಿದ್ರು, ಇಲ್ಲಿ ಈಶ್ವರ ಅಂತ ಹಾಕಿದ್ರು, ಅಷ್ಟೇ ಡಿಫರೆನ್ಸ್. ಶಾರೀರೌ ತಾಭುಹೌ ಜ್ಞೇಯೌ ಜೀವಶ್ಚ ಈಶ್ವರ ಸಂಜ್ಞಿತಃ ಅನಾದಿಬಂಧನಸ್ತೇಕೋ ನಿತ್ಯಮುಕ್ತಸ್ತಥಾ ಪರಃ ಇತಿ ವಚನಾತ್ ನಾರದೀಯೇ. ಶರೀರ ಶಬ್ದಕ್ಕೆ ಶರೀರನೇ ಸಂಶಯ ಇಲ್ಲ. ಶಾರೀರದಲ್ಲಿ ಎರಡಿದೆ, ದೇಹದಲ್ಲಿರ್ತಕ್ಕಂಥ ಜೀವನ ಅಭಿಮಾನಿಯಾದ ಜೀವ ಇದ್ದಾನೆ, ಅಂತರ್ಯಾಮಿ ಪರಮಾತ್ಮ ಇದ್ದಾನೆ, ಇಬ್ಬರಿಗೂ ಶಾರೀರ ಅಂತಲೂ ಕರೀತಾರೆ. ಶಾರೀರ ಶಬ್ದಕ್ಕೆ ಎರಡು ಅರ್ಥನೂ ಇದೆ, ಸರಿಯಾಗಿ ನೆನಪಿಕೊಂಡಿರ್ಬೇಕಾದ್ರೆ. ಶಾರೀರದೊಳಗಿನ ಆತ್ಮ ಅಂತ ಕರೆದ್ರೂ ಸರಿ, ಬರೀ ಶಾರೀರ ಅಂದರೂ ಕೂಡ ಜೀವನಿಗೂ ಶಾರೀರ ಅಂತ ಹೆಸರು, ದೇವರಿಗೂ ಶಾರೀರ ಅಂತ ಹೆಸರು. ಈ ಸಂಗೀತದಲ್ಲಿ ಶಾರೀರ ಭಾರಿ ಸರಿ ಇದೆ ಅಂತ ಹೇಳ್ತಾರೆ. ಆ ಶಾರೀರಕ್ಕೆ ಏನರ್ಥ? ಕಂಠ ಅಂತ. ಈ ಕಣ್ ಈ ಶರೀರ ಅಲ್ಲ, ಅದು ಆ ಪದಗಳು ಬೇರೆ ಆಗ್ತಾ ಹೋಗುತ್ತೆ. ಅದಕ್ಕೆ ಶಾರೀರ ಅಂತ ಹೇಳಿದ ತಕ್ಷಣ ಜೀವ ಅಂತ ತಿಳ್ಕೊಳ್ಳುವ ಕನಸಿಟಿ ಇಲ್ಲ. ಆ ಪ್ರಸಂಗ ನೋಡಿ ಅರ್ಥ ಮಾಡ್ಕೋದು. ಜೀವ ಅಂತ ಡೈರೆಕ್ಟ್ ಹೆಸರು ಬಂದರೂ ಕೂಡ ಜೀವೋ ವಿನಯತಾ ಸಾಕ್ಷಿ. ಆ ಜೀವ ಈ ಜೀವ ಅಲ್ಲ, ಪರಮಾತ್ಮನೇ ಬೇರೆ. ಶಾರೀರ ಕೂಡ ಹಾಗೇನೆ. ಈ ಮಾತು ಇಟ್ಕೊಂಡೆ ಅದ್ವೈತಿಗಳು ಸಾಮಾನ್ಯ ಬ್ರಹ್ಮಸೂತ್ರ ಭಾಷೆ ಅಂತ ಕರೆಯೋದಿಲ್ಲ ಅವರು. ಶರೀರ ಶಾರೀರಕ ಸೂತ್ರ ಅಂತ ಕರೀತಾರೆ. ಶಾರೀರ ಬ್ರಹ್ಮಸೂತ್ರ ಅಂತ ಕರೆಯೋದು ಕಡಿಮೆ ಅವರು. ಶಾರೀರಕ ಅಂತ ಕರೀತಾರೆ, ಶರೀರ ಸೂತ್ರ ಶಾರೀರಕ ಸೂತ್ರ ಅಂತ ಕರೀತಾರೆ. ಆ ಪದ ನಮಗೆ ಸಮ್ಮತ. ಬಟ್ ಅವ್ರ ಪ್ರಕಾರ ಶಾರೀರಕ ಅಂದ್ರೆ ಏನು ಅಂದರೆ ದೇಹಗತವಾದ ಚೇತನ ಮಾತ್ರ. ಆ ಚೇತನನೇ ಪರಮಾತ್ಮ ಮಾರ್ತಾನೆ ಅವರು ಉಪಯೋಗಿಸ್ತಾರೆ, ನಾ ಹೇಳೋದಿಲ್ಲ. ಸುಧಾರಿಕಾರೆ ಬರೀತಾರ ಶಾರೀರಕ ಅರ್ಥ ಬರೆದ್ಬಿಟ್ಟು, ಶರೀರ ಶಾರೀರ ಅಲ್ಲಿ ಜೀವ ಅಲ್ಲಿ ದೇವರು. ಶಾರೀರಕ ಸೂತ್ರ ಅಂದರೆ ದೇಹಾಂತರ್ಗತ ಜೀವ ನಿಯಾಮಕ ಭಗವದ್ ರೂಪದ ಜಿಜ್ಞಾಸೆ ಅಂತ ಅರ್ಥ. ಅವ್ರ ಪ್ರಕಾರ ಬರೀ ಚೇತನ ಜಿಜ್ಞಾಸೆ, ನಮ್ಮ ಪ್ರಕಾರ ಹಾಗಲ್ಲ. ಅದು ಈಶ್ವರ ಭಗವಂತ ಬ್ರಹ್ಮ ಜಿಜ್ಞಾಸೆ, ಅದನ್ನೆಲ್ಲ ಬಿಡಿಸಿ ತೋರಿಸ್ತಾರೆ. ಅದಕ್ಕೆ ಇಲ್ಲಿ ಆಚಾರ್ಯ ಉತ್ತರ ಕೊಡ್ತಾರೆ. ಇದನ್ನು ಇಲ್ಲಿ ಕೋಟ್ ಮಾಡಿಲ್ಲ, ಇದನ್ನ ಇಲ್ಲಿಂದ ಶಿಫ್ಟ್ ಮಾಡ್ಕೋಬೇಕಲ್ಲ ಅರ್ಥ ಬರೀಬೇಕಾದ್ರೆ. ಮುಂದೆ ಗೀತಾ ಭಾಷೆಯಲ್ಲೂ ಬರುತ್ತೆ, ಪದ ಉಪಯೋಗಿಸ್ತಾರೆ ಮುಂದೆ. ಶಾರೀರೌ ತಾಭುಭೌ ಜ್ಞೇಯೌ ಜೀವಶ್ಚ ಈಶ್ವರ ಸಂಜ್ಞಿತಃ ಉಹೌ ತೌ ಉಹೌ. ಆ ಇಬ್ಬರು ಕೂಡ ಯಾರವರು? ಜೀವ ಪ್ಲಸ್ ಈಶ್ವರ ಅಂತ ಹೆಸರಿನವರು ಇಬ್ಬರು ಕೂಡ ಶಾರೀರೌ. ಶಾರೀರ ಶಬ್ದ ವಾಚ್ಯೌ ಅಂತ ಅರ್ಥ. ಅನಾದಿ ಬಂಧನ ಸ್ತ್ವೇಕಃ ನಿತ್ಯ ಮುಕ್ತಸ್ತಥಾ ಪರಃ. ಒಬ್ಬ ನೋಡಿದರೆ ಈಶ್ವರ ಪರಮಾತ್ಮ, ಅನಾದಿ ಬಂಧನ ಇರತಕ್ಕಂಥವನು ಜೀವ, ನಿತ್ಯ ಮುಕ್ತನಾದವನು ಪರಮಾತ್ಮ. ಇಬ್ಬರಿಗೂ ಏನಂತ ಹೆಸರಿದೆ? ಶಾರೀರ ಅಂತಾನೆ ಹೆಸರಿದೆ ಅಂತೇಳಿ ನಾರದ ಪುರಾಣ ಹೇಳ್ತಾ ಇದೆ. ಇತಿ ವಚನಾತ್ ನಾರದೀಯೇ. ಆಚಾರ್ಯ ಇಲ್ಲಿ ವಾಕ್ಯ ಕೊಟ್ಬಿಟ್ರಷ್ಟೇ, ಶಾರೀರಿಕ ಭಾಷೆ ಅಂತ ಹೇಳೋದಕ್ಕೆ ತಾವು ಬರೋದು ಬತ್ತೆ ಹೇಳೋದೇ ಇಲ್ಲ. ಅದಕ್ಕೆ ಟೀಕರ್ ಈ ಪದ ತೊಗೊಂಡ್ಬಿಟ್ಟು ಇಬ್ಬರು ಆಗ್ತಾರೆ ಅಂತ ಅಲ್ಲಿ ಬರೋದು ಸಮನ್ವಯ ಮಾಡ್ತಾರೆ. ಆಚಾರ್ಯ ಯಾವಾಗಲೂ ಹೇಳಿದ್ದನ್ನು ಮತ್ತೆ ಹೇಳೋದಿಲ್ಲ. ಉಕ್ತಮ್ನೋ ಭಕ್ತಿ ಭೂಯ ಏನ ಹೌದು ನಮ್ಮಲ್ಲಿ. ಅದು ಶಾರೀರಿಕ ಭಾಷೆ ಅಂತ ಕರೋದು ತಪ್ಪಿಲ್ಲ, ಅದೇ ಹೇಳ್ತಿರೋದು, ಅದು ತಪ್ಪಿಲ್ಲ. ಅದು ವೇದಾಂತ ಸೂತ್ರ ಭಾಷೆ ಅಂತಲೂ ಕರಿಬೋದು. ಬ್ರಹ್ಮಸೂತ್ರ ಇನ್ನೊಂದು ಹೆಸರಿದೆ, ವೇದಾಂತ ಅಂತಲೂ ಕರೀತಾರೆ. ಆದ್ದರಿಂದ ಅದು ಬರೀ ಸೂತ್ರ ಅಂದರೂ ಸಾಕು, ಬರೀ ಗೀತಾ ಅಂದರೆ ಭಗವದ್ಗೀತೆ ಹೇಗೋ, ಬರೀ ಸೂತ್ರ ಅಂದ್ರೆ ಏನೋ ಆಚಾರ ಆ ರೀತಿನೂ ಕರೀತಾರೆ. ನಾರಾಯಣಂ ಗುಣೈ ಸರ್ವೈ ಹೃದಯಂ ದೋಷ ವರ್ಧಿತಂ ಜ್ಞೇಯಂ ಗಮ್ಯಂ ಗುರು ಶಾಪಿನ ಅಥವಾ ಸೂತ್ರಾರ್ಥ ಉಚ್ಚತೆ. ಬ್ರಹ್ಮಸೂತ್ರಾರ್ಥ ಉಚ್ಚತೆ ಅಂತ ಹೇಳಲೇ ಇಲ್ಲ. ಯಾವ ಸೂತ್ರ? ಸೂತ್ರ ಅವ ಏನು ಪ್ರಶ್ನೆ ಕೇಳ್ಬೋದು ಶಿಷ್ಯ ಏನಂತ, ಜಮೀನಿ ಸೂತ್ರಕ್ಕೆ ಬರೀತೀರೋ, ಆಮೇಲೆ ದೇವ ಸೂತ್ರಕ್ಕೆ ಬರೀತೀರೋ, ಪಾಡಿನ ಸೂತ್ರಕ್ಕೆ ಬರೀತೀರೋ ಅಂತ ಕೇಳಿದರೆ ಸೂತ್ರ ಶಬ್ದಕ್ಕೆ ಏನು ವಿಶೇಷಣ ಹಾಕ್ತಾ ಹೋದ್ರೆ ಏನರ್ಥ? ಸೂತ್ರ ಆದರೆ ಬ್ರಹ್ಮಸೂತ್ರ ಅಂತಾನೆ ಅರ್ಥ, ಗೀತ ಆದರೆ ಭಗವದ್ಗೀತಾ ಅಂತಾನೆ ಅರ್ಥ, ವ್ರತ ಆದರೆ ಏಕಾದಶಿ ಅಂತಾನೆ ಅರ್ಥ, ದೇವರು ಅಂದರೆ ನಾರಾಯಣ ಅಂತಾನೆ ಅರ್ಥ, ಪ್ರತಿಯೊಂದು ಪ್ರಾಣ ಅಂದರೆ ಮುಖ್ಯ ಪ್ರಾಣ ಅಂತಾರೆ, ಒಂದೊಂದು ಕೆಲಸ ಸೆಟ್ಲ್ ಆಗಿಬಿಟ್ಟಿದೆ ಅರ್ಥಗಳೆಲ್ಲ ಕೂಡ. ದೇಶ ಆದರೆ ಭರತಖಂಡ ಅಂತಾನೆ ಅರ್ಥ, ತೀರ್ಥ ಆದರೆ ಗಂಗಾದಿ ತೀರ್ಥ ಅಂತಾನೆ ಅರ್ಥ. ಕೆಲವೆಲ್ಲ ಮತ್ತೆ ಹೇಳಬೇಕಾಗಿಲ್ಲ ಯಾವುದು ಅಂತ. ಏನ ಇತಿ ವಚನಾತ್ ನಾರದಿ, ನಾನು ಪ್ರವಿವಿಕ್ತ ಆಹಾರ ತರೋಯಂ ಜೀವ ಏವ ಇತ್ಯತಃ ನ ಚೇತಿ ನ ಹಿ ಜೀವೋ ಜೀವಾದೇವ ವಿಲಕ್ಷಣ ಆಹಾರ ಇತಿ ಯುಜ್ಯತೆ. ಪರಮಾರ್ಥ ಪ್ರವಿವಿಕ್ತ ಆಹಾರ ತರ, ದೇಹ ಜೀವ ದೇವರು, ಅದಕ್ಕೆ ವಿವಿಕ್ತ ಪ್ರವಿವಿಕ್ತ ಆಹಾರ ತರ. ಜೀವ ಹೇಗಾಗ್ತಾನೆ? ಪ್ರವಿವಿಕ್ತ ಅಂತ ಕರೆದ ಮೇಲೆ ನೋಡಿ, ನಹಿ ಜೀವೋ ಜೀವಾದೇವ ವಿಲಕ್ಷಣ ಆಹಾರ ಇತಿ ಯುಜ್ಯತೆ. ಜೀವ ತಿನ್ನ ಆಹಾರಕ್ಕೂ ದೇವರು ತಿನ್ನ ಆಹಾರಕ್ಕೂ ವ್ಯತ್ಯಾಸ ಇರೋದ್ರಿಂದ ವಿಲಕ್ಷಣ ಅಂತ ಕರೀಲಿಕ್ಕೆ ಬರುತ್ತೆ. ಇಲ್ಲದ ಹೋದರೆ ಆಹಾರ ಅಂತಾನೆ ಹೆಸರಲ್ಲ ಅದಕ್ಕೆ. ಬರೀ ದೇಹಕ್ಕೆ ಆಹಾರ ತಿನ್ನೋ ಶಕ್ತಿ ಇಲ್ಲ, ಡೆಡ್ ಬಾಡಿಗೆ ಆಹಾರ ತಿನ್ನುತ್ತೆ ಅದು, ಒಳಗಿರೋ ಜೀವ ಇದ್ರೆ ಮಾತ್ರ ತಿನ್ನಕ್ಕೆ ಬರೋದು. ಅದಕ್ಕೆ ಜೀವನಿಗೆ ಆಹಾರ ಪ್ರವಿವಿಕ್ತ ಆಹಾರ ಒಳಗಿರೋ ದೇವರಿಗೆ. ಇತಿ ಯುಜ್ಯತೆ ಇತ್ಯರ್ಥ, ನಾನು ಶಾರೀರ ಜಾಗರಾವಸ್ಥಾತ್ ಜೀವಾತ್ ಸ್ವಪ್ನ ಸುಷುಪ್ತಿ ಅವಸ್ಥಃ ಸಯೇವ ಪ್ರವಿಯುಕ್ತ ಆಹಾರ ಇತಿ ಅವಸ್ಥಾ ಭೇದ ಪ್ರತಿಪಾದಕಂ ಜೀವಸ್ಯ ಭೇದಂ ಅಂಗೀಕೃತ್ಯ ವ್ಯಾಖ್ಯಾಸ್ಯಾಮಿ ಇತ್ಯತಃ ಸ್ವಪ್ನಾದಿಶ್ಚ ಇತಿ. ಸ್ವಪ್ನೋ ತನ್ ನತ್ ಇತಿ ಸ್ವಪ್ನ ಶಬ್ದ ಕರ್ತರಿ. ಇದು ಸ್ವಪ್ನ ಶಬ್ದಕ್ಕೆ ಸ್ವಪ್ನಾವಸ್ಥೆ ಅಂತ ಅರ್ಥ ಅಲ್ಲ, ಈ ಪಾಣಿನಿ ಸೂತ್ರದಿಂದ ಸ್ವಪ್ನವನ್ನು ಕಾಣುವವನು ಅಂತ ಅರ್ಥ. ಸ್ವಪ್ನ ಶಬ್ದಕ್ಕೆ ಸ್ವಪ್ನ ಅಂತಲ್ಲ, ಸ್ವಪ್ನವನ್ನು ಕಾಣುವವನು ಅಂತ ಅರ್ಥ. ಈ ಸೂತ್ರದಿಂದ ಅರ್ಥ ಬರುತ್ತೆ ಅಂತ ಹೇಳಿದರು. ಸ್ವಪ್ನ ಪ್ರಸುಪ್ತಶ್ಚ ಸುಷುಪ್ತಶ್ಚ ಶಾರೀರ ಏವ. ಸ್ವಪ್ನ ಕಾಣೋನು, ಸುಷುಪ್ತಿ ಅವಸ್ಥೆಯಲ್ಲಿರೋನು, ಒಳಗಿರತಕ್ಕಂಥ ಜೀವ, ನಿಯಾಮಕನಾದವನು, ಅಲ್ಲಿ ಪ್ರವಸ್ಥಾ ಪ್ರಧನಾದವನು ಯಾರು? ನಾರಾಯಣ. ಇಬ್ಬರಿಗೂ ಶಾರೀರ ಅಂತಾನೆ ಹೆಸರು. ನ ಕೇವಲ ಜಾಗೃತ್ ತಥಾಚ ತ್ರ್ಯವಸ್ಥಸ್ಯಾಪಿ ಶಾರೀರ ಶಬ್ದೇನ ಗೃಹೀತತ್ವಾತ್ ನ ತಥೋ ಭೇದ ಸ್ವತ್ವ ಸುಷುಪ್ತಿಯೋಯೋ ಇತ್ಯರ್ಥ. ಆದರೆ ಸ್ವಪ್ನ ನೋಡೋ ಜೀವ, ಸುಷುಪ್ತಿಯ ಜೀವ, ಜಾಗ್ರತ ಅವಸ್ಥೆಯ ಜೀವ ಬೇರೆ ಬೇರೆ ಆಗಲಿಲ್ಲ, ಒಬ್ಬನೇ. ಅದೇ ರೀತಿ ಒಳಗಿರ್ತಕ್ಕಂಥ ಅಂತರ್ಯಾಮಿ ಪರಮಾತ್ಮನ ಒಬ್ಬನೇ. ಅವಸ್ಥಾತ್ರಯವತೋಪಿ ಶಾರೀರತ್ವಂ ಕುತ ಇತ್ಯತಃ ಶಾರೀರಸ್ತು. ಅವಸ್ಥಾತ್ರಯ ಹೊಂದೋದು ಬೇರೆ, ಹೊಂದಿಸೋನು ಬೇರೆ. ಅವಸ್ಥಾತ್ರಯ ಹೊಂದಿದವನು ಅಂದರೆ ಜೀವ, ಹೊಂದಿಸುವವನು ಅಂದರೆ ಪರಮಾತ್ಮ. ಅವಸ್ಥಾತ್ರಯ ಹೊಂದುವವನು, ಅವಸ್ಥಾತ್ರಯ ಹೊಂದಿಸುವವನು. ಜಾಗ್ರದಾದಿ ಅವಸ್ಥಾಸು ಜಾಗ್ರದಾದಿಷು ಅವಸ್ಥಾಸು ಅಸ್ತು ತ್ರವಸ್ಥೋಪಿ ಶಾರೀರ ತಥಾಪಿ ಅಸ್ಮಾತ್ ವಿಶೇಷಣೇನ ಅತ್ರ ಶಾರೀರಾದಿತಿ ಜಾಗ್ರದ ಅವಸ್ಥೋ ಗೃಹ್ಯತೆ. ಇದು ಅಸ್ಮಾತ್ ಅಂದರೆ ಜಾಗ್ರದ ಅವಸ್ಥೆಯಿಂದ ಸ್ವಪ್ನಾವಸ್ಥೆಗೆ ಹೋದ ಜೀವ, ಸುಷುಪ್ತಿ ಅವಸ್ಥೆಗೆ ಹೋದ ಜೀವ ಅಂತ ಅರ್ಥ ಮಾಡ್ಕೋಬೇಕು. ತಸ್ಮಾಚ್ಚ ಸ್ವಪ್ನಾದ್ಯವಸ್ಥಸ್ಯ ಭೇದೋಕ್ತಿ ಉಕ್ತವಿಧಯ ಸಂಭವತಿ ಭಗವತ್ಪಕ್ಷೇಪಿ ಶಾರೀರಾದಿತಿ ಜೀವೇ ಸಿದ್ಧೇ ಅಸ್ಮಾತಿಥಿ ವಿಶೇಷಣ ವ್ಯರ್ಥಂ ಸ್ಯಾದಿತಿ ತತ್ರ ಅಸ್ಮಾತಿತಿ. ಶಾರೀರ ಇದ್ಮೇಲೆ ಅಸ್ಮಾತ್ ಅಂತ ಯಾಕೆ ಹೇಳಿದರು ಅಂದರೆ ಜೀವನ ಹೇಳೋದಕ್ಕೋಸ್ಕರ ಅಧ್ಯಕ್ಷವಾಗಿ ಈ ದೇಹದಿಂದ ಅಂತ ಹೇಳಿದರು. ನೈತದ್ ವಿಶೇಷಣ ಸಾರ್ಥಕ್ಯ ಆಯ ಈಶ್ವರಂ ಪರಿತ್ಯಜ್ಯ ಜೀವೋ ಅತ್ರ ಗ್ರಾಹ್ಯ. ಆದ್ದರಿಂದ ಯಾರ ಬಗ್ಗೆ ಹೇಳ್ತಾರೆ ಅಂತ ಅರ್ಥ ಮಾಡಿಕೊಂಡು ಸ್ವಪ್ನ ನೋಡುವವನು ಸ್ವಪ್ನವನ್ನು ಕೊಡುವವನು ಅಂತ ತಿಳ್ಕೋಬೇಕು. ಎಲ್ಲದಕ್ಕೆ ಒಂದೇ ಅರ್ಥ ಮಾಡ್ತಾ ಹೋದರೆ ತಪ್ಪದು. ಶಾರೀರಾತ್ ಇತ್ತೇವ ಉಕ್ತೌ ಈಶ್ವರಸ್ಯಾಪಿ ಪ್ರಾಪ್ತೌ ಈಶ್ವರಾದೇವ ಈಶ್ವರಸ್ಯ ಭೇದ ಅನುಪಪತ್ತೇ ತದ್ವ್ಯಾವೃತ್ಯರ್ಥಂ ಜೀವ ಮಾತ್ರ ಪರಿಗ್ರಹಾಯ ವಿಶೇಷಣಮಿತಿ ಸಾರ್ಥಕ್ಯೋಪತ್ತೇರಿತ್ಯರ್ಥ. ಶಾರೀರಾತ್ ಅಂತ ಅಷ್ಟೇ ಹೇಳಿದ್ರ ಬದಲು ಮುಂದೆ ಕೆಲವು ವಿಷಯ ಹೇಳಿದರು. ಯಾತಕ್ಕೆ ಹೇಳಿದರು ಅಂದರೆ ಇತ್ತೇವ ಉಕ್ತವು ಈಶ್ವರಸ್ಯಾಪಿ ಪ್ರಾಪ್ತವು. ಬರೀ ಶಾರೀರ ಅಂತ ಅಷ್ಟೇ ಹೇಳಿಬಿಟ್ರೆ ಸ್ವಪ್ನಾದಿ ಅವಸ್ಥೆಗಳು ಜೀವನ ದೇವರಿಗೆ ಬರುತ್ತೆ ಅಂತ ತಪ್ಪು ಕಲ್ಪನೆ ಬರ್ತಿತ್ತು. ಸ್ವಪ್ನಾದಿಗಳ ಅವಸ್ಥೆ ಬರೋದು ಜೀವರಿಗೆ, ಕೊಡೋದು ದೇವರು ಅಂತ ಸ್ಪಷ್ಟ ಮಾಡೋದಕ್ಕೋಸ್ಕರನೇ ಇಷ್ಟೆಲ್ಲ ಪದ ಉಪಯೋಗಿಸಿದ್ದಾರೆ ಅಂತ ಹೇಳಿದರು. ಪ್ರಾಪ್ತವು ಈಶ್ವರಾದೇವ ಈಶ್ವರಸ್ಯ ಭೇದಾನುಪತ್ತೇ ತದ್ವ್ಯಾವೃತ್ಯರ್ಥಂ ಜೀವ ಮಾತ್ರ ಪರಿಗ್ರಹಾಯ ವಿಶೇಷಣಮಿತಿ ಸಾರ್ಥಕ್ಯೋಪತ್ತೇರಿತ್ಯರ್ಥ. ಭವೇದೇವಂ ಯದಿ ಶಾರೀರತ್ವಂ ಈಶ್ವರಸ್ಯಾಪಿ ಸ್ಯಾತ್. ಶಾರೀರ ಶಬ್ದಕ್ಕೆ ಈಶ್ವರ ಅಂತ ಅರ್ಥ ಎಲ್ಲಿ ಆಗುತ್ತೆ ಅಂದರೆ ಕೊಟೇಶನ್ ಕೊಟ್ಟು ಶಾರೀರಸ್ತು ತ್ರಿಧಾ ಭಿನ್ನೋ ಜಾಗ್ರದಾದಿಷು ಅವಸ್ಥಿತೇ. ಒಂದು ಆಫೀಸನ್ನು ತೋರಿಸ್ತಾನೆ, ಅಟೆಂಡರ್ ತೋರಿದ್ದಾನೆ, ಕ್ಲಾಸ್ ಒನ್ ಆಫೀಸರ್ ಇದ್ದಾನೆ, ಅನೇಕರಿದ್ದಾನೆ. ಅವನು ಬ್ಯಾಂಕ್ ಇದೆ, ಅವನು ಅಟೆಂಡ್ ವರ್ಕ್ ಮಾಡಿರ್ತಾನೆ ನನ್ನ ಬ್ಯಾಂಕು ಅಂತ ಅವನು ಹೇಳ್ತಾನೆ. ಆಫೀಸರ್ ನನ್ನ ಬ್ಯಾಂಕು ಅಂತ ಅವನು ಹೇಳ್ತಾನೆ. ಅಕೌಂಟ್ ಇಟ್ಟು ನನ್ನ ಬ್ಯಾಂಕ್ ಅಂತ ಅವನು ಹೇಳ್ತಾರೆ ಅಕೌಂಟ್ ಇಟ್ಟವನು ಕೂಡ. ನನ್ನ ಬ್ಯಾಂಕ್ ಅಂತ ಎಲ್ಲರೂ ಕರೆದ್ರು ಕೂಡ ಏನಾಗಿದೆ, ಸಂಬಂಧ ಬೇರೆ ಬೇರೆ ಆಗಿದೆ. ಆಫೀಸರಿಗೆ ಮ್ಯಾನೇಜರ್ ಹೇಳಬೇಕಾದ್ರೆ ಕ್ರಮ ಬೇರೆ, ಕ್ಲರ್ಕ್ ಹೇಳೋ ಕ್ರಮ ಬೇರೆ, ಅಟೆಂಡರ್ ಹೇಳೋ ಕ್ರಮ ಬೇರೆ, ಅಕೌಂಟೆಂಟ್ಗಳು ಹೇಳೋ ಕ್ರಮ ಬೇರೆ. ಅರ್ಥ ಆಯ್ತಾ? ಆ ಕ್ರಮದಲ್ಲಿ ವ್ಯತ್ಯಾಸ ಇತ್ತು. ಬರೀ ನನ್ನ ಅಂತ ಅಷ್ಟೇ ಇಟ್ಕೊಂಡ್ಬಿಟ್ಟು ಅಪಾರ್ಥ ಮಾಡಿಬಿಟ್ರೆ, ಯಾರು ಹೇಳ್ತಾರೆ ಎಲ್ಲಿ ಹೇಳ್ತಾರೆ ನೋಡ್ಕೊಂಡು ಅರ್ಥ ಹೇಳ್ಬೇಕು. ಆ ಅರ್ಥದಲ್ಲಿ ಸಮಸ್ಯೆ ಇಲ್ಲ. ಇದೆಲ್ಲ ಇಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಹೋದರೆ ಲೋಕ ವ್ಯವಹಾರ ಶಾಸ್ತ್ರ ಬಿಟ್ಟುಬಿಡಿ, ಲೋಕದ ವ್ಯವಹಾರ ಮಾಡೋಕ್ಕೆ ಆಗೋದು. ಏ ನನ್ನ ಬ್ಯಾಕ್ ಅಂತ ಹೇಳ್ತಾರೆ ನೋಡಿದ್ರೆ ಆ ಕೇಸ್ ಹಾಕ್ಬಿಡೋದು, ಓನರ್ಶಿಪ್ ಕ್ಲೇಮ್ ಮಾಡ್ತಾರೆ ಅಂತೇಳಿ. ಅವ ಏ ನನ್ನ ಹೋಗ ಸಾಕು ಬೈದು ಕಳಿಸ್ತಾನೆ. ನನ್ನ ದೇಶ ಅಂತ ಕರೆ, ನನ್ನ ದೇಶ ಅಂತ ಕರೆದ್ರೆ ಏನು ಸೈಟೇಡಿಂದ ಅಲ್ಲ ದೇಶದಿಂದ ಆಗುತ್ತೆ ಅಂತ ಕೇಳಿದರೆ, ನನ್ನ ಅಭಿಮಾನದಿಂದ ಹೇಳು ನನ್ನ ದೇಶ ಐ ರೀತಿ ನಮ್ಮ ಬಸ್ಸು ಎಲ್ಲ ಪದ ಉಪಯೋಗಿಸ್ಬೇಕಾದ್ರೆ ಓನರ್ಶಿಪ್ಪಿನ ಮಾತಾಡೋದಿಲ್ಲ ಅವನು. ನಾನು ಪ್ರಯಾಣ ಮಾಡಿದ ಬಸ್ಸು, ನಾವು ಬಸ್ ಹೋಗಿದ್ದಲ್ಲ ನನ್ನ ಬಸ್ ಅವತ್ತು, ಅವತ್ತು ಎಲ್ಲೋ ಇದೆ ಅಂತ ಹೇಳಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ. ನಮ್ಮ ಬಸ್ಸಿಗೆ ಅಂತೇಳಿ ಅವತ್ತಿನ ಬಸ್ಸು ಅಂತ ರೆಫರೆನ್ಸ್ ಇಟ್ಕೊಂಡು ಹೇಳ್ತಾನೆ. ಅರ್ಥ ಆಗಲಿಕ್ಕೆ ಹೇಳಿದ ಮಾತುಗಳವೆಲ್ಲ ಅರ್ಥ ಆಗ ಹೇಳ್ಬಿಟ್ಬಿಟ್ಟು ಬೇರೆ ಹೇಳಿದರೆ ಆ ಬೇರೆ ಅರ್ಥ ಮಾಡ್ಕೊಳ್ಳೋದು ತಪ್ಪು. ಸಾಮಾನ್ಯ ಲೌಕಿಕ ಮಾತುಗಳು ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಬೇಕು, ಶಾಸ್ತ್ರ ವಿಚಾರ ಮಾಡ್ಕೋಬೇಕಾದ್ರೆ ಭಾರಿ ಬೇಕು. ಇವ್ರು ಏನಿಲ್ಲದೆ ಏನು ಮಾಡಿಬಿಡ್ತಾರೆ, ತಲೆರಟೆ ಭಾಷ್ಯ ಬರೆದ್ಬಿಡ್ತ. ಭವೇದೇವಂ ಇದು ಶರೀರತ್ವ ಭಾಷ್ಯಂ ಭೇದಶ್ರುತೇರೇವ. ಅಲ್ಲಿಗೆ ನಾಳೆ ದಿವಸ ಅದು ಇನ್ನೂ ಜೀವನೇ ದೇಹ ಯಾಕೆ ದೇವರು ಯಾಕೆ ಆಗಬಾರ್ದು ಅಂದರೆ ಅನೇಕ ಕಾರಣಗಳನ್ನು ಕೊಟ್ಟು ಅದನ್ನು ಹೇಳಿ ಮುಂದಿನ ಶ್ಲೋಕಕ್ಕೆ ಹೋಗ್ತಾರೆ ನಾಳೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಹೇ ಯಂ ಸೂರಯಃ ತೇಜೋ.